श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रियसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववादिजासक्तमानसान् विश्वप्रियगुरून् वन्दे मन्दोहं भीविशुद्धये सत्यं सत्यं पुनः सत्यं विष्णुतीर्थप्रसादत सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಶ್ರೀಗುರುಭ್ಯೋ ನಮಃ. ಸದ್ಯಕ್ಕೆ ಹೋಮದಲ್ಲಿ ಇನ್ನು ಬಲಿಹರಣಾದಿಗಳು ಆಗಬೇಕು. ಬಲಿಹರಣಾದಿಗಳು ಆಗುವ ಪರ್ಯಂತ ಪುರೋಹಿತರಿಗೆ ಸ್ವಲ್ಪ ಉಸಿರು ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ನೀ ಸುತ್ತು ನಿಂತವರೆಲ್ಲ ಇಲ್ಲಿ ಬಂದು ಕೂತರೆ ಪುರೋಹಿತರು ತುಂಬಾ ನಿಮಗೆ ಉಪಕೃತರಾಗಿರ್ತಾರೆ. ಹಾಗೆ ಏನು ನಡೆದಿದೆ ಎಂಬ ಚಿಂತನೆ ಬೇಕು. ಏನೋ ಬಂದವು, ಒಂದಿಷ್ಟು ಇಟ್ಟಿಗೆಗಳಿಟ್ಟವು, ಡಬ್ಬ ತುಪ್ಪ ಯಾರೋ ಕೊಟ್ಟರು, ಸುರಿದುವು, ಊಟ ಮಾಡಿದವು, ಹೊರಟು, ಇಷ್ಟೇ ಸಾಕು, ಇನ್ನೇನಾದರೂ ಬೇಕು? ಚಿಂತನೆ ಬೇಕು. ಅಂದರೆ ನಾವು ಏನು ಮಾಡುತ್ತಾ ಇದ್ದೇವೆ, ಏನು ಮಾಡಲಿಕ್ಕೆ ಹೊರಟಿದ್ದೇವೆ, ಅದು ಹೇಗೆ ಮಾಡಬೇಕು, ಆ ಮಾಡಿದರೆ ಪ್ರಯೋಜನ ಏನು, ಇವೆಲ್ಲವೂ ನಮಗೆ ತಲೆಗೆ ಬರಬೇಕು. ಇವತ್ತು ನಡೆದದ್ದೇನು? ಬೃಹತೀ ಸಹಸ್ರ ಹೋಮ ಮತ್ತು ಭಾತ್ರೀ ಹವನ ಎರಡರ ಪೂರ್ಣಾಹುತಿ ಆಯಿತು. ಅದಕ್ಕಾಗಿ ಒಂದು ಬಸ್ಸು ಜನ ಹೌದಾ, ಬೆಂಗಳೂರಿನಿಂದ ಕೆಲಸದಿಂದ ಅಲ್ಲಿಂದ ಬಂದು ಬೃಹತೀ ಸಹಸ್ರ ಮತ್ತು ವಿಶೇಷವಾಗಿರತಕ್ಕಂಥ ಭಾತ್ರೀ ಹವನ, ನಾಳೆ ಪವಮಾನ ಹೋಮ. ನಮ್ಮ ಶ್ಯಾಮಾಚಾರ್ಯರ ಅದು ಮನ್ಯು ಸೂಕ್ತ ಹೋಮ. ಇಷ್ಟು ಹೋಮಗಳನ್ನು ವರ್ಷೇ ವರ್ಷೇ ಇಲ್ಲಿ ಮಾಡಬೇಕು ಅಂತ ಸಂಕಲ್ಪ. ನಮ್ಮ ಶ್ಯಾಮಾಚಾರ್ಯರು ಮತ್ತು ಅವರ ಸಂಘಟಿಗರು, ಅವರಿಗೆ ಸಹಕಾರ ಕೊಟ್ಟ ನೀವೆಲ್ಲರೂ ಮಾಡ್ತಾ ಬಂದಿದ್ದೀರಾ. ಸರಿ, ಮಾಡಲಿಕ್ಕೆ ಏನೇನು ಬೇಕಾಯಿತು? ಬರೋದಾಯಿತು, ಬಸ್ಸಲ್ಲಿ ಬಂದ ಮೇಲೆ ಸ್ನಾನ ಆಯಿತು, ಎಲ್ಲ ಆಯಿತು. ಅವರ ಪಾಡಿಗೆ ಅವರು ಪುರೋಹಿತರು ಹೋಮ ಮಾಡ್ತಾ ಇದ್ರು, ನಾವು ತಿರುಗಾಡಿದ್ದು ಆಯಿತು, ಮಧ್ಯೆ ಚೂರು ಆಯಿತು ಅಲ್ಲವಾ, ಹೇಳಬಾರ್ದ? ಸರಿ ಆಯಿತು, ಅದನ್ನು ಯಾವುದೋ ಒಂದು ಚೂರು ಹೊಟ್ಟೆಗೂ ಬಿದ್ದದ್ದಾಯಿತು. ಇನ್ನು ಪೂರ್ಣಾಹುತಿ ಆಯಿತು, ಪೂರ್ಣಾಹುತಿ ಆದ ಮೇಲೆ ಎಲೆ ಯಾಕೆ ಬಿದ್ದಿಲ್ಲ ಅಂತ ನೋಡೋದಾಯಿತು. ಇನ್ನು ಊಟ ಆದ ಕೂಡಲೇ ತಪ್ಪಿದ್ದೆಲ್ಲ ನಾಳೆ ಇರಬೇಕಾದ್ದರಿಂದ ಚೂರು ಮಲಗೋದಾಗುತ್ತೆ, ಇಲ್ಲ ಬಸ್ ಹಿಡ್ಕೊಂಡು ಹೊರಡೋದಾಗುತ್ತೆ. ಇಷ್ಟೇ ಕಾರ್ಯಕ್ರಮಗಳು ಇಡೀ ಜೀವನ ಮಾಡ್ತಾನೆ ಬರ್ತೇವೆ, ಮಾಡಿ ಮಾಡಿ ಕೊನೆಗೆ ಅಯ್ಯೋ ನಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದ ಹೋಮಗಳು, ಲೆಕ್ಕವಿಲ್ಲದ ಊಟಗಳು ಆಯಿತು ಅಂತ ತೃಪ್ತಿಯಿಂದ ಪ್ರಾಣ ಬಿಡುತ್ತೇವೆ. ತೃಪ್ತಿ ನಮಗೆ ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ವಿಜಯದಾಸರನ್ನ ಕೇಳಿದರೆ ಕರ್ಮ ಮಾಡೋದರಲ್ಲೇ ತಾತ್ಪರ್ಯ ಬೇಡ, ಕರ್ಮ ಎಷ್ಟರ ಪರ್ಯಂತ ಅಂದರೆ ಹೇಳಿದ ವೇದೋಕ್ತ ಕರ್ಮ ಅನುಷ್ಠಾನ ಮನಃಶುದ್ಧಿ ಪರ್ಯಂತ, ಮನಸ್ಸು ಶುದ್ಧ ಆಗೋ ಪರ್ಯಂತ ಕರ್ಮ ಅನುಷ್ಠಾನ ಬೇಕು. ಮನಸ್ಸು ಶುದ್ಧಿಯಾದ ಮೇಲೆ ಶುದ್ಧವಾದ ಮನಸ್ಸನ್ನ ದೇವರಲ್ಲಿ ಇಡಬೇಕು. ಆ ಭಾಗ ಇಲ್ಲದಿದ್ದರೆ ಕೇವಲ ಕರ್ಮಾನುಷ್ಠಾನದಲ್ಲೇ ನಾವು ತೊಡಗಿದರೆ ಭಾಗವತ ಹೇಳುತ್ತೆ ಶ್ರಮ ಏವ ಹಿ ಕೇವಲಂ, ಕೇವಲ ವಣಾಶ್ರಮ ಅಂತ ಹೇಳ್ತಾರೆ. ಸರಿ, ಈಗ ಬೃಹತೀ ಸಹಸ್ರ ಹೋಮ ನಡೆದಿದೆ. ಎಲ್ಲಿ ನಡೆದಿದೆ? ವಿಜಯರಾಯರ ಸನ್ನಿಧಾನದಲ್ಲಿ ನಡೆದಿದೆ. ಹೌದು, ವಿಜಯ ಪ್ರಭುಗಳ ಸನ್ನಿಧಾನದಲ್ಲಿ ನಡೆದಿದೆ. ಎಂಥ ಮಹಾನುಭಾವರಿವರು ಅಂದರೆ ಕಶ್ಯಪಾದಿ ಮಹರ್ಷಿಗಳೆಲ್ಲರೂ ಕೂಡ ಮೂರು ಮೂರ್ತಿಗಳತ್ರ ಹೋಗಿ ಯಾರು ದೊಡ್ಡವರು ಅಂತ ನಿರ್ಣಯ ಮಾಡಿ ಬರಲಿಕ್ಕೆ ತಾವು ಯಾರೂ ಮುಂದಾಗಲಿಲ್ಲ, ಇವರನ್ನೇ ಕಳಿಸಿದರು. ಅಂದರೆ ಇವರಲ್ಲಿ ಎಂಥ ಒಂದು ತಪಶಕ್ತಿ, ಯೋಗ್ಯತ, ಭಗವಂತನ ವಿಭೂತಿ ಇರಬೇಕು. ಭಗವಂತನ ವಿಭೂತಿ ಇದೆ, ಅದಕ್ಕೆ ಯಾರು ಹೇಳಿ, ದೇವರೇ ಹೇಳಿದ್ದು ಭೃಗುರಹಂ ಮಹರ್ಷೇಣ, ಮಹರ್ಷಿಗಳಲ್ಲಿ ಭೃಗು ನಾನು, ಭೃಗು ಮಹರ್ಷಿಗಳಲ್ಲಿ ಭಗವಂತನ ವಿಶೇಷದ ನಿಧಾನವಿದೆ. ಅಂಥ ವಿಶೇಷವಾದ ಯಜ್ಞಗಳಿಗೆ ಅಧ್ವರ್ಯ ಸ್ಥಾನದಲ್ಲಿ ಸದಾ ಕಡಿ. ಇನ್ನು ನೋಡಬೇಕಾದರೆ ಹಿರಣ್ಯಕಶಿಪುವಿಗೆ ವರ ಕೊಡ್ಲಿಕ್ಕೆ ಬ್ರಹ್ಮದೇವರು ಬಂದ್ರು. ಬರಲಿ, ಯಾರ ಜೊತೆಗೆ ಬಂದ್ರು ಅಂದ್ರೆ ಭೃಗ್ವಾದ್ಯೈಹಿ ಪರೀತಃ ಅಂತ ಹೇಳ್ತಾರೆ. ಭೃಗು ಮಹರ್ಷಿಗಳೇ ಮೊದಲಾದವರು ಸುತ್ತುವರದರಂತೆ. ಭೃಗು ಮಹರ್ಷಿಗಳು ಹೆಸರು ಭಾಗವತದಲ್ಲಿ ಅನೇಕ ಕಡೆ ಬರುತ್ತೆ. ಅಂಥ ಮಹಾನುಭಾವರ ಸನ್ನಿಧಾನದಲ್ಲಿ ಅವರ ಸಂಕಲ್ಪಕ್ಕನುಗುಣವಾಗಿಯೇ ಈ ಹೋಮ ನಡೆದಿದೆ. ಬೃಹತಿ ಸಹಸ್ರ ಹೋಮ ನಡೆದಿದೆ. ಇಲ್ಲಿ ನಾವು ಚಿಂತನೆ ಮಾಡಬೇಕು, ಈ ಹೋಮ ಯಾಕೆ ಮಾಡಬೇಕು? ಈ ಹೋಮಕ್ಕೆ ಎಲ್ಲರ ಭಾಗವೂ ಇದೆ, ಹೌದಾ? ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಮ ಮಾಡಿದ್ದೀರಾ. ಆದ್ದರಿಂದ ಪ್ರತಿಯೊಂದು ಹೋಮ ಮಾಡಿದಾಗ, ಯಾವುದೇ ಕರ್ಮ ಮಾಡಿದಾಗ, ಅಲ್ಲಿ ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡುವಾಗ ಅದರ ಬಗ್ಗೆ ಎಚ್ಚರದಿಂದ ತಿಳುವಳಿಕೆಯಿಂದ ಮಾಡಬೇಕು. ಹಾಗಾದರೆ ಈ ಬೃಹತೀ ಸಹಸ್ರದ ಬಗ್ಗೆ ನಮ್ಮ ವಿಜಯ ವಿಠಲಾಚಾರ್ಯರು ಮತ್ತು ನಿನ್ನೆ ಹಿಂದೆ ಬಂದ ಎಲ್ಲರ ಪ್ರವಚನಕಾರರು ಪ್ರಾಯಶಃ ತಿಳಿಸಿರ್ತಾರೆ. ಏನು, ನಮ್ಮ ಶರೀರದೊಳಗೆ 72,000 ನಾಡಿಗಳಿವೆ. 72,000 ನಾಡಿಗಳಿವೆ. ಸರಿಯಾಗಿ ಹೇಳಬೇಕಾದರೆ ನಮ್ಮ ಶರೀರವೇ ದೊಡ್ಡ ಯಜ್ಞ ಕುಂಡ. ಜೀವ ಹುಟ್ಟಿದ ಕೂಡಲೇ, ಅರಣ್ಯಕಾಚಾರ್ಯ ಹೇಳುತ್ತಾರೆ, ಜೀವ ಹುಟ್ಟಿದ ಕೂಡಲೇ ಯಜ್ಞ ಶುರುವಾಗುತ್ತೆ. ಯಾವ ಯಜ್ಞ? ಬೃಹತೀ ಸಹಸ್ರ ಯಜ್ಞವೇ ಶುರುವಾಗುತ್ತೆ. ಬೃಹತೀ ಸಹಸ್ರ ಯಾಗ ಪ್ರತಿಯೊಬ್ಬ ಜೀವ ಹುಟ್ಟಿದ ಕೂಡಲೇ ಒಂದೊಂದು ಕಡೆ ಒಂದೊಂದು ಯಾಗ ನಡೆಯುತ್ತೆ, ಹೌದಾ? ಅದಕ್ಕೆ ಯಜಮಾನ ಯಾರು ಅಂದ್ರು? ಅದಕ್ಕೆ ಉಪನಿಷತ್ತು ಹೇಳುತ್ತೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ ಶರೀರಮಿಧ್ವಂ ಉರೋ ವೇದಿಹಿ ಲೋಮಾನಿ ಬರ್ಹಿಹಿ. ಜೀವನೇ ಇಲ್ಲಿ ಯಜಮಾನ. ಜೀವನಿಗೆ ಹೆಂಡತಿ ಬೇಕು ಯಜ್ಞಕ್ಕೆ, ಅಲ್ರಿ? ನೀವು ಗಂಡಸರಾದರೆ ಹೆಂಡತಿ ಬೇಕು, ಹೆಂಗಸರಿದ್ದೀವಲ್ಲ. ಅವರು ಹುಟ್ಟಿದಾಗ ಹೆಣ್ಣು ಜೀವಿ ಹುಟ್ಟುತ್ತೆ, ಹುಟ್ಟಿದಾಗ ಯಜ್ಞ ಶುರುವಾಗುತ್ತೆ. ಅದಕ್ಕಂದ್ರೂ ಜೀವನೊಳಗಿರತಕ್ಕಂಥ ಭಗವಂತ ಇಲ್ಲಿ ಯಜಮಾನ. ಭಗವಂತನ ಪತ್ನಿಯಾದ ಶ್ರದ್ಧಾ ನಾಮಗಳಾದ ಲಕ್ಷ್ಮೀದೇವಿಯೇ ಇಲ್ಲಿ ಪತ್ನಿಯಾಗಿದ್ದಾಳೆ. ಅಥವಾ ಜೀವನನ್ನು ಯಜಮಾನ ಸ್ಥಾನದಲ್ಲಿ ಕೂಡಿಸಿದರೆ ಪತ್ನಿ ಸ್ಥಾನದಲ್ಲಿ ಶ್ರದ್ಧೆ, ನಮಗಿರುವ ಶ್ರದ್ಧೆಯೇ ನಮ್ಮ ಹೆಂಡತಿ. ಆ ರೀತಿಯಾಗಿ ಶ್ರದ್ಧೆಯೇ ಪತ್ನಿ. ಇಂಥ ಪತ್ನಿಯಿಂದ ಕೂಡಿಕೊಂಡು ಒಳ್ಳೆ ಯಜ್ಞ ಜೀವ ಮಾಡುತ್ತಾನೆ. ಜೀವನನ್ನು ಇಟ್ಟುಕೊಂಡು ಭಗವಂತ ಮಾಡಿಸ್ತಾನೆ. ಇಲ್ಲಿ ನಮ್ಮ ಹೃದಯದಲ್ಲಿ ಬಿಂಬಮೂರ್ತಿ ಇದ್ದಾನೆ ಭಗವಂತ. ಅವನೇನು ಮಾಡಿದ್ದಾನೆ ಅಂದರೆ, ಯಜ್ಞ ನಡೆಯಬೇಕಾದರೆ ಒಂದು ಹೋಮಕುಂಡ ಬೇಕೋ ಇಲ್ವೋ ಯಾಗಕ್ಕೆ? ಅದಕ್ಕಂದರೂ ಒಳ್ಳೆ ಹೋಮಕುಂಡ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಸತ್ಯವಾದ ವಿಚಾರವಿದು. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ತಲೆಗೆ ಕಲ್ಪನೆ ಬಂದದ್ದು ಹೇಳುವುದಲ್ಲ. ಮಹಾಜ್ಞಾನಿಗಳು, ವಿಜಯಪ್ರಭುಗಳಂಥ ಮಹಾಜ್ಞಾನಿಗಳು ಸ್ವರಾದಿಗಳಲ್ಲಿ ಉಲ್ಲೇಖ ಮಾಡಿದ್ದನ್ನೇ ನಾನು ಹೇಳ್ತಾ ಬರ್ತಾ ಇದ್ದೇನೆ. ಈ ಶರೀರ ಎಲುಬುಗಳಿಂದ ತಯಾರಾಗಿದೆ. ಹೌದಾನೆ? ಎಲುಬುಗಳು ಮಿಕ್ಕ ಎಲ್ಲ ಇದೆ. ಎಷ್ಟು ಎಲುಬುಗಳಿವೆ ಗೊತ್ತಾ? ಉತ್ತರ ಲೆಕ್ಕ ಮಾಡಿಲ್ಲ ಅಂತ. ಲೆಕ್ಕ ಮಾಡಲಿಕ್ಕೆ ನಮಗಾಗಲ್ಲ. ಲೆಕ್ಕ ಮಾಡಿದ್ದಾರೆ ಯಾರು? ಹುಟ್ಟು ಕೊಟ್ಟವರೇ ಲೆಕ್ಕ ಮಾಡಿ ಹೇಳಿದ್ದಾರೆ. ಹುಟ್ಟು ಕೊಟ್ಟ ಸ್ವಾಮಿಯೇ ಲೆಕ್ಕ ಮಾಡಿ ಹೇಳಿದ್ದಾನೆ. ಎಷ್ಟು ಅಂದರೆ 360 ಎಲುಬು ಇದೆ ನೋಡಿ. ಎಷ್ಟು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ಸ್ ಎಲ್ಲ. 360 ಎಲುಬು. ಅದಕ್ಕಂದ್ರೂ ಒಂದು ಬೃಹತಿ ಸಹಸ್ರ ಯಾಗ ನಡೆಯಬೇಕಾದರೆ ಅದನ್ನ ಎಷ್ಟು ಇಟ್ಟಿಗೆಗಳಿಂದ ತಯಾರು ಮಾಡಬೇಕು? ಹೋಮಕುಂಡವನ್ನ ಅಂದರೆ 36,000 ಇಟ್ಟಿಗೆಗಳಿಂದ ಮಾಡಬೇಕು. ಅದು ಇಟ್ಟಿಗೆ ಶೂದ್ರರು ತಯಾರು ಮಾಡಿರಬಾರದು, ಬ್ರಾಹ್ಮಣರು ತಯಾರು ಮಾಡಿದ ಇಟ್ಟಿಗೆಗಳಿಂದ. ಅದೆಷ್ಟು? 36,000 ಇಟ್ಟಿಗೆಗಳಿಂದ ದೊಡ್ಡ ಕುಂಡ ಹಾಕಬೇಕು. ಆಗಿಲ್ಲವಾ? 3,600 ಹಾಕ್ಬೇಕು. ಅಲ್ಲಿಂದಲ್ಲಿ ಇಳಿದ್ರು. 36,000 3,600 ಅದಕ್ಕೆ ನಮ್ಮ ಗುರು ಗೋವಿಂದ ವಿಠಲದಾಸರು ನೆನೆಯಬೇಕವರನ್ನ. ಎಂಥ ದೊಡ್ಡಸ್ತಿಗೆ ಅಂದರೆ ಗೊತ್ತು, ಒಬ್ಬ ವ್ಯಕ್ತಿ ಇಡೀ ಇಟ್ಟಿಗೆ ಫ್ಯಾಕ್ಟ್ರಿಯನ್ನ, ಇಟ್ಟಿಗೆ ಫ್ಯಾಕ್ಟ್ರಿ ಒಬ್ಬರು ಇದ್ದರೆ ನಮಗೊಂದು ವಾರ ಬೇಕು ಅಂತ ಹೇಳಿ ಕೇವಲ ಬ್ರಾಹ್ಮಣರನ್ನೇ ಒಳಗಿಟ್ಟು ಇಡೀ ಇಟ್ಟಿಗೆ ಫ್ಯಾಕ್ಟ್ರಿ ಏನು ಚಿಕ್ಕದಿದೆ ಅದರನ್ನ ಗೋಮಯದಿಂದ ಶುದ್ಧಿ ಮಾಡಿ 3,600 ಇಟ್ಟಿಗೆಗಳು ಬ್ರಾಹ್ಮಣರು ತಯಾರು ಮಾಡಿದರು. ಬ್ರಾಹ್ಮಣರು ತಯಾರು ಮಾಡಿ ಅದರಿಂದ ಹೋಮಕುಂಡ ನಿರ್ಮಾಣ ಮಾಡಿ ಅದರಲ್ಲಿ ವಿಶೇಷವಾಗಿ ಪುರೋಹಿತರಾಗಿ ಸತ್ಯಧ್ಯಾನರ ಶಿಷ್ಯರು ವಾಲುಕೊಂಡ ನರಸಿಂಹಾಚಾರ್ಯರು ಕೂತರು ವಶಿಷ್ಠ ಸ್ಥಾನಕ್ಕೆ. ಅದ್ಭುತವಾದ ಯಾಗ ನಡೆಯಿತು. ಸರಿ, ಬೃಹತಿ ಸಹಸ್ರಕ್ಕೆ 3,600 ಇಟ್ಟಿಗೆ ಅಥವಾ ಇನ್ನ ಕಡಿಮೆ ಆಯಿತು. 360 ಇಟ್ಟಿಗೆ ಇಡಿ ಅಂದರು. ಅದಕ್ಕೆ ದೇವ ಅಂದ, ನಾನು ಮೊದಲೇ ಇಟ್ಟಿದ್ದೇನೆ, ನಿಮ್ಮ ಬದುಕೇ ಬೃಹತಿ ಸಹಸ್ರ ಯಜ್ಞ, ನಿಮ್ಮ ಶರೀರವೇ ದೊಡ್ಡ ಯಜ್ಞ ಕುಂಡ. ನೋಡಿ, ಬೃಹತಿ ಸಹಸ್ರ ನಾವು ಮಾಡಬೇಕು ಅಂದ್ರೆ ಬಹಳ ಕಷ್ಟ, ದುಡ್ಡು ಖರ್ಚು, ಎಲ್ಲ ಖರ್ಚು, ಸುಸ್ತು, ಬುದ್ಧಿಯೂ ಸರಿಗಿರಲ್ಲ. ಎಲ್ಲ ಮುಗಿದ ಮೇಲೆ ಸುಮ್ಮನೆ FD ಮಾಡದೆ ಈ ದುಡ್ಡು ತಗೊಂಡು ಇಲ್ಲಿ ಯಾಕೆ ತಂದ್ನೋ ಅಂತ ಕೊನೆಗೆ ಒಗ್ಗರಣೆ ಬಡುತ್ತೆ. ದಾಸರು ಸುಮ್ಮನೆ ಹೇಳಿಲ್ಲ, ಕೊಟ್ಟು ಕುದಿವ ಕೆಟ್ಟ ನಾಯಿ ಅಂತ ನಮ್ಮನ್ನು ಬೈತಾರೆ. ಕೊಟ್ಟ ಮೇಲೆ ಕುದಿತೀವಿ, ಛೇ, ಸ್ವಲ್ಪ FD ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತೇನೋ, ಸುಮ್ಮನೆ ಒಣ ಇಷ್ಟೆಲ್ಲ ಖರ್ಚು ಮಾಡಿದೆ. ಅದಕ್ಕೆ ದೇವ ಅಂದ, ನೀವು ಪೈಸಾ ಖರ್ಚು ಮಾಡದೆ ನಿತ್ಯ ಬೃಹತಿ ಸಹಸ್ರ ನಿಮ್ಮಲ್ಲಿ ನಡೀತಾ ಇದೆ. ಹೌದಾ? ಹಾಗಾದರೆ 360 ಇಟ್ಟಿಗೆ ಇಟ್ಟಿದ್ದಾರೆ. ಯಾವುದು? 360 ಎಲುಬುಗಳೇ ನಮ್ಮ ಶರೀರದಲ್ಲಿ 360 ಇಟ್ಟಿಗೆ ಸ್ಥಾನದಲ್ಲಿವೆ. ಇನ್ನ ಹೋಮಕುಂಡ ಹಾಕಿದ್ದು ನೋಡಿದ್ದೀರಾ? ಎಂದಾದರೂ ಹೋಮಕುಂಡ ಹಾಕಿದರೆ ಇಟ್ಟಿಗೆಗಳನ್ನು ಗರುಡ ಪಕ್ಷಿಯ ಆಕಾರದಲ್ಲಿ ಇಟ್ಟು ಆ ಇಟ್ಟಿಗೆಗಳ ಇದು ಅನುಕೂಲ ಸಿಂಧು ಅಂತ ನಾವು ಮಾಡುತ್ತಾ ಇರ್ತೇವೆ. ಅನುಕೂಲ ಸಿಂಧು ಅಲ್ಲದೆ ಶಾಸ್ತ್ರ ಪ್ರಕಾರ ಹೇಳಿದರೆ ಆ ಇಟ್ಟಿಗೆಗಳ ಮಧ್ಯ ಮರಳು ಮಣ್ಣು ಎಲ್ಲ ಸೇರಿಸಿ ನಿಜವಾದ ಗರುಡ ಪಕ್ಷಿಯಂತೆ ಬರಬೇಕು. ಮುಖವು ಎಲ್ಲವೂ ಕೂಡ ಹಾಗೇ ಬರುವಂತೆ ಚೆನ್ನಾಗಿ ತಯಾರು ಮಾಡಬೇಕು. ಅದಕ್ಕೆ ದೇವ ಮೊದಲೇ ತಯಾರು ಮಾಡಿದ್ದಾನೆ. ಸಪ್ತ ಧಾತುಗಳು ಯಾವುದ್ಯಾವುದು? ತ್ವಕ್, ಚರ್ಮ, ಅಸ್ಥಿ, ಮೇದೋ, ಮಾಂಸ, ರುಧಿರ, ಮಜ್ಜ, ಏಳು ಧಾತುಗಳು ನೋಡಿ. ಅದರಲ್ಲಿ ಇಟ್ಟಿಗೆ ಸ್ಥಾನದಲ್ಲಿ ಎಳುಬುಗಳನ್ನು ಇಟ್ಟ, ಮಿಕ್ಕದ್ದೆಲ್ಲ ಮೆತ್ತಿದ, ಮೇಲೆ ಚರ್ಮದ ಹೊದಿಕೆ ಹಾಕಿದ, ಸರಿಯಾಗಿ ಎರಡು ಕೈ ಹೀಗಿಟ್ಟು ನಿಂತರೆ ಗರುಡ ಪಕ್ಷಿಯಂತೆ ಇರುತ್ತೆ ಶರೀರ, ಹೌದೋ ಅಲ್ವೋ? ಆ ಮೂಗು ಎಲ್ಲ ಹಾಗೆ ಇದೆ, ನ್ಯಾಚುರಲ್ ಆಗಿದೆ. ಅದು ಕದಲದೇ ಇರುವ ಹೋಮಕುಂಡ, ಇದು ಕದಲುವ ಹೋಮಕುಂಡ, ಇಷ್ಟು ವ್ಯತ್ಯಾಸ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಕರ್ಮವೆಲ್ಲವೂ ಕೂಡ ಜ್ಞಾನೇ ಪರಿಸಮಾಪ್ತತೆ, ಜ್ಞಾನದಿಂದ ಸಮಾಪ್ತಿ ಆಗಬೇಕಷ್ಟೇ ಹೊರತು ಕರ್ಮ. ಹೇಳುತ್ತಾರೆ ವಿಜಯದಾಸರು ಸುಳಾದಿಯಲ್ಲಿ, ಕಲ್ಪಗಳ ಪರ್ಯಂತ ಕರ್ಮ ಮಾಡಿ ಮಾಡಿ ಕಡೆಗಂಡವರು ಯಾರು ಅಂತ ಹೇಳ್ತಾರೆ. ಹಾಗಾದರೆ ಒಳಗೆ ದೊಡ್ಡ ಹೋಮಕುಂಡ, ಈ ಹೋಮಕುಂಡದಲ್ಲಿ ಐದು ಅಗ್ನಿಗಳು ಬೇಕು. ಆಹವನೀಯ ಅಗ್ನಿ, ಗಾರ್ಹಸ್ಪತ್ಯ ಅಗ್ನಿ, ದಕ್ಷಿಣಾಗ್ನಿ, ವಿಜಯದಾಸರು ಹೇಳಿದ ಇನ್ನೆರಡು ಅಗ್ನಿ, ಸಭ್ಯಾಗ್ನಿ, ಅವಶರಭ್ಯಗ್ನಿ ಅಂತ ಇನ್ನೆರಡು ಅಗ್ನಿಗಳು. ಆ ಅಗ್ನಿಗಳಿವೆ ಸಾಮಾನ್ಯವಾಗಿ ಗೃಹಕ್ಕೆ ಪತಿಯಾದವ ಜೀವ, ಗೃಹಪತಿ. ಗೃಹಪತಿಗೆ ಸಂಬಂಧಪಟ್ಟ ಅಗ್ನಿ ಗಾರ್ಹಸ್ಪತ್ಯ ಅಗ್ನಿ, ನಿತ್ಯವೂ ನಮ್ಮ ಮನೆಯಲ್ಲಿ ಉರಿಯುವ ಅಗ್ನಿ ಗಾರ್ಹಸ್ಪತ್ಯ ಅಗ್ನಿ. ಗೃಹಸ್ಪತಿಗೆ ಬೇಕಾದ ಅಗ್ನಿ ಗಾರ್ಹಸ್ಪತ್ಯಾಗ್ನಿ. ಗಾರ್ಹಸ್ಪತ್ಯಾಗ್ನಿಯಿಂದ ಚೂರು ತೆಗೆದು ಅದನ್ನ ಆಹವನೀಯ ಅಂತ ಇಡುತ್ತಾರೆ. ನಂತರ ಆ ಗಾರ್ಹಸ್ಪತ್ಯಾಗ್ನಿಯಿಂದ ತೆಗೆದು ಇನ್ನೊಂದು ಕುಂಡ ರಚನೆ ಮಾಡುತ್ತಾರೆ, ದಕ್ಷಿಣಾಗ್ನಿ ಅಂತ. ಆಹವನೀಯಾಗ್ನಿಯಲ್ಲಿ ಏನು ಅಂದರೆ ತುಪ್ಪ ಮೊದಲಾದ್ದೆಲ್ಲ ಆಹುತಿ ಕೊಡುತ್ತಾರೆ. ದಕ್ಷಿಣಾಗ್ನಿಯನ್ನು ಏನು ಕೊಡುತ್ತಾರೆ ಅಂದರೆ ಅನ್ವಾಹಾರ್ಯ ಪಚನ ಅಂತ ಹೇಳುತ್ತಾರೆ. ಅಂದರೆ ವಿಶೇಷವಾಗಿರತಕ್ಕಂಥ ಅನ್ನ ಮೊದಲಾದ್ದೆಲ್ಲ, ಚರು ಮೊದಲಾದ್ದೆಲ್ಲ ದಕ್ಷಿಣಾಗ್ನಿಯಲ್ಲಿ ಆಹುತಿ ಕೊಡುತ್ತಾರೆ. ನಂತರ ಸಭ್ಯಾಗ್ನಿ ಅವಸರಭ್ಯಗ್ನಿಯಲ್ಲಿ ಇಲ್ಲಿ ವಿಶೇಷವಾದ ನೈಮಿತ್ತಿಕವಾದಂಥ ಆಹುತಿಗಳನ್ನು ಕೊಡುತ್ತಾರೆ. ಯಜಮಾನನನ್ನ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಆಹುತಿಗಳನ್ನು ದಕ್ಷಿಣಾಗ್ನಿಯಲ್ಲಿ ಕೊಡುತ್ತಾರೆ. ಈ ರೀತಿಯಲ್ಲಿ ಕೊಡೋದೇ ಐದು ಅಗ್ನಿಗಳ ವ್ಯವಸ್ಥೆ. ಬೃಹತಿ ಸಹಸ್ರದಲ್ಲೂ ಐದು ಅಗ್ನಿಗಳು ಬೇಕು. ಆದರೆ ನಮ್ಮ ಶರೀರದಲ್ಲಿ ಬೃಹತಿ ಸಹಸ್ರ ಅಂದಿರಲ್ವ, ಅಲ್ಲಿ ಐದು ಅಗ್ನಿಗಳೆಲ್ಲಿವೆ ಅಂದರೆ ಹೇಳುತ್ತಾರೆ ವಿಜಯದಾಸರೇ ಸುಳಾದಿಯಲ್ಲೇ ಚೆನ್ನಾಗಿ ಹೇಳುತ್ತಾರೆ. ಮುಖದಲ್ಲಿ ಆಹವನೀಯ ಅಗ್ನಿ, ಹೃದಯದಲ್ಲಿ ಗಾರ್ಹಸ್ಪತ್ಯಾಗ್ನಿ, ನಾಭಿಯಲ್ಲಿ ದಕ್ಷಿಣಾಗ್ನಿ, ನಾಭಿಯ ಬಲಭಾಗದಲ್ಲಿ ಸಭ್ಯಾಗ್ನಿ, ನಾಭಿಯ ಎಡಭಾಗದಲ್ಲಿ ಅವಶರಭ್ಯಗ್ನಿ ಅಂತ ಐದು ಅಗ್ನಿಗಳು ನಮ್ಮಲ್ಲಿ ನಿಂತಿವೆ. ಐದು ಅಗ್ನಿಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ ಹತ್ತು ರೂಪಗಳಿಂದ ಮುಖ್ಯ ಪ್ರಾಣ ದೇವರಿದ್ದಾರೆ. ಅಲ್ಲಿ ಭಗವಂತ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನಮ್ಮ ಶರೀರದಲ್ಲೇ ನಿಂತಿದ್ದಾನೆ. ಇಷ್ಟು ರೂಪಗಳಿಂದ ನಿಂತಿದ್ದಾನೆ. ಇಷ್ಟು ರೂಪಗಳಿಂದ ನಿಂತಿದ್ರೆ ಇದು ಕಲಿಯುಗ. ಸ್ವಾಮಿ ಬರಬೇಕಾ? ಕರಿ ಕೇಳಿ, ಯಾಕಂದ್ರೆ ಎಲ್ಲರ ದೃಷ್ಟಿ ಅಲ್ಲಿ ಹೋಗ್ತಾ ಇದೆ. ಏನೂ ಇಲ್ಲ, ನಾವು ಕೂತಿದ್ದೇವೆ, ಅವರೇನೋ ಪ್ರತ್ಯೇಕ ತಿರುಗಾಡ್ತಾ ಇದ್ದಾರೆ ಅಂತ ಎಲ್ಲರ ದೃಷ್ಟಿ ಅಲ್ಲೇ ಇರುತ್ತೆ. ಎಕ್ಸ್ಟ್ರಾ ಕರ್ಮ ಆಯ್ತಲ್ವಾ, ಮಾಮೂಲು ಕರ್ಮ ಅಲ್ಲದೆ ಎಕ್ಸ್ಟ್ರಾ ಕರ್ಮ ಆಗಿದ್ದಕ್ಕೆ ಅಟ್ರಾಕ್ಷನ್ ಜಾಸ್ತಿ, ಅಲ್ಲಿಗೆ ಹೋಗ್ಬಿಡ್ತಾರೆ. ಸರಿ, ಅದಕ್ಕೆ ಜ್ಞಾನಕ್ಕಿಂತ ಕರ್ಮ ಮಿಗಿಲು ಅಂತ ನಾವು ಯಾಕೆ ಕರ್ಮಯೋಗಿಗಳು ಅಂತ. ಸರಿಯಪ್ಪ, ಹಾಗಾದರೆ ಈ ಶರೀರದಲ್ಲಿ ಎಷ್ಟು ಅಗ್ನಿಗಳು ಬಂತು? ಐದು ಅಗ್ನಿಗಳು. ಈ ಐದು ಅಗ್ನಿಗಳಲ್ಲಿ ಆಹುತಿಯನ್ನ ಕೊಡುವವರು ಬೇಕು, ಆಹುತಿಯನ್ನ ಕೊಡುವವರು ಬೇಕು. ಯಜ್ಞದಲ್ಲಿ ನಾಲ್ಕು ಜನ ಇರ್ತಾರೆ. ಅಲ್ಲ, ನನ್ನ ಪ್ರವಚನಕ್ಕೆ ಬರುವಾಗ ನಾನು ಮೊದಲೇ ಹೇಳಿರ್ತೇನೆ, ಈ ಸಲ ಹೇಳಿಲ್ಲ ನಿಮಗೆ, ಯಾಕೆ ನಾನು ಮೊದಲೇ ಬಂದು ಬಿಟ್ಟೆ. ಒಂದು ತಂಬಿಗೆ ನೀರಿಟ್ಟುಕೊಳ್ಳಿ, ಚೂರು ನಿದ್ದೆ ಬರೋದಾದ್ರೆ, ಜೊಂಪು ಬರೋದಾದ್ರೆ, ಯಾಕಂದ್ರೆ ಬರೀ ಪ್ರಮೇಯ ಭಾಗವೇ ನಾನು ಹೇಳುತ್ತೇನೆ, ಕಥೆ ಇರಲ್ಲ, ಜೋಕು ಇರಲ್ಲ, ಏನೂ ಇರಲ್ಲ. ನಿಮ್ಮನ್ನು ಎಬ್ಬಿಸೋ ಕಾರ್ಯಕ್ರಮ ನಾನು ಮಾಡಬೇಕಾದ್ರೆ ನನಗೆ ಕಷ್ಟ ಆಗ್ತದೆ. ಆದ ಕಾರಣ ಮೊದಲೇ ಒಂದು ತಂಬಿಗೆಯಲ್ಲಿ ನೀರಿಟ್ಟುಕೊಂಡು ಕಣ್ಣಿಗೆ ಹಚ್ಚಿಕೊಂಡರೆ ಬಹಳ ಒಳ್ಳೆಯದು. ಸರಿಯಾ? ಹಾಗಾದರೆ ನಮ್ಮ ಶರೀರದಲ್ಲೇ ನಾಲ್ಕು ಜನ ನಿಂತಿದ್ದಾರೆ. ಯಾರು ಯಾರು ಅಂದರೆ, ಹೋತೃ, ಅಧ್ವರಿಯು, ಉದ್ಗಾತ್ರು, ಬ್ರಹ್ಮ ಅಂತ ನಾಲ್ಕು ಜನ ನಿಂತಿದ್ದಾರೆ. ಯಾರು ಅಲ್ರಿ, ನಾವು ಯಾವ ಪುರೋಹಿತನ ಕರೀಲಿಲ್ಲ, ಯಾವ ಊರಿಂದ ಬಂದರು? ಮೇಲಿಂದ ಬಂದಿದ್ದಾರೆ. ಪ್ರತಿಯೊಬ್ಬ ಜೀವರಾಶಿಯ ಶರೀರದಲ್ಲಿ ಭಗವಂತ ಅಪಾಯಿಂಟ್ಮೆಂಟ್ ಮಾಡಿದಂತ ದೇವರೇ ನಿರ್ಣಯ ಮಾಡಿದ್ದು ನೀವು ಕೂಡಿ ಅಂತ. ಆ ನಾಲ್ಕು ಜನ ಋತ್ವಿಜರು ನಿಂತಿದ್ದಾರೆ. ಯಾರ್ಯಾರು ಅಂದರೆ, ವೇದವೇ ನಿರ್ಣಯ ಮಾಡಿ ಹೇಳಿದೆ, ಅಗ್ನಿರ್ಹೋತ, ಅಗ್ನಿದೇವರು ಹೋತೃ ಸ್ಥಾನದಲ್ಲಿ ಕೂತಿದ್ದಾರೆ. ಪ್ರಾಣ ಉದ್ಗಾತ, ಮುಖ್ಯ ಪ್ರಾಣದೇವರು ಉದ್ಗಾರವನ್ನ ಮಾಡುತ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಶೇಷವಾಗಿ ಯಾವ ಆಹುತಿಯನ್ನ ಯಾವ ಮಂತ್ರದಿಂದ ಕೊಡತಾ ಇರ್ತಾರೆ, ಆ ಕೊಡುವ ಕಾಲಕ್ಕೆ ಸರಿಯಾಗಿ ಇನ್ನೊಬ್ಬ ಬ್ರಾಹ್ಮಣ ಉದ್ಗಾತೃ ಅಂತ ಕೂತವ ಅದೇ ಮಂತ್ರವನ್ನ ಸಾಮಗಾನದಿಂದ ಹೇಳಬೇಕು ಅದೇ ಸಮಯದಲ್ಲಿ. ಆಗಲ್ಲ, ಇರಲ್ಲ ಹೇಳುವವರು. ಸಾಮಗಾನ ಕಲಿತವರು ಬಹಳ ಕಷ್ಟ ಸಿಗೋದು. ಆದ್ದರಿಂದ ಏನು ಮಾಡುತ್ತೇವೆ, ಯಾವ ಹೋಮ ನಡೀತಾ ಇರುತ್ತೆ ಆ ಮಂತ್ರ ಪಾರಾಯಣಕ್ಕೆ ಅಂತ ಕೆಲವರನ್ನ ಕೂಡಿಸ್ತೇವೆ, ಅದು ಉದ್ಗಾತೃ ಸ್ಥಾನ ಅಂತ ಹೇಳ್ತಾರೆ. ಹಾಗಾದರೆ ಉದ್ಗಾತೃ ಯಾರು ನಮ್ಮ ಶರೀರದಲ್ಲಿ ಅಂದರೆ ಮುಖ್ಯ ಪ್ರಾಣದೇವರೇ ನಿಂತಿದ್ದಾರೆ, ಅದನ್ನು ವಿಜಯದಾಸರು ಬಾಯಿ ತುಂಬ ಹೊಗಳುತ್ತಾರೆ. ಅಲ್ಲರಿ, ಉದ್ಗಾನ ಮಾಡಿದರೆ, ವೇದವನ್ನ ಗಾನ ಮಾಡಿದರೆ, ಇಲ್ಲಿ ಆಚಾರ್ಯಗಳು ಹೇಳ್ತಾ ಇದ್ದಾರೆ, ವೇದ ಗಾನ ಮಾಡುತ್ತಿದ್ದಾರೆ, ಕೇಳಿಸ್ತಾ ಇದೆ. ನಮ್ಮ ಶರೀರದೊಳಗೆ ಮುಖ್ಯ ಪ್ರಾಣದೇವರು ಸಾಮಗಾನ ಮಾಡೋದೇ ಸತ್ಯ, ಆದರೆ ಕೇಳಿಸಲಿ ಅಲ್ವಾ? ಅದಕ್ಕಂದ್ರು ಚೂರು ಕಿವಿ ಮುಚ್ಚಿಕೊಳ್ಳಿ, ಅಲ್ಲ ಪ್ರವಚನ ಕಾಲಕ್ಕಲ್ಲ ಅಂತ. ಕಿವಿ ಮುಚ್ಚಿಕೊಂಡರೆ, ಎರಡೂ ಬೆರಳುಗಳಿಂದ ಗಟ್ಟಿಯಾಗಿ ಕಿವಿ ಮುಚ್ಚಿಕೊಂಡರೆ ಅವಾಗ ಏನಾಗುತ್ತೆ ಗೊತ್ತು? ಒಳಗೆ ಶಬ್ದ ಕೇಳುತ್ತೆ, ಸಮುದ್ರ ನದಿ ಜ್ವಾಲಾ ಶಬ್ದವತ್ತು ಅಂತ ಹೇಳ್ತಾರೆ. ಒಂದ ಸಮುದ್ರ ಧ್ವನಿಯಂತೆ, ಎಲ್ಲರಿಗೂ ಒಂದೇ ಥರ ಕೇಳಿಸಲ್ಲ. ಅವರವರ ಇದು ಒಳಗೆ ಸೆಟಪ್ ದೇವರು ಬೇರೆ ಇಟ್ಟಿರ್ತಾರೆ. ಕೆಲವರಿಗೆ ಒಲೆ ಉರಿದಂತೆ ಕೇಳಿಸುತ್ತೆ, ಕೆಲವರಿಗೆ ನದಿ ಹರಿದಂತೆ, ಕೆಲವರಿಗೆ ಸಮುದ್ರ ಶಬ್ದದಂತೆ ಕೇಳಿಸುತ್ತೆ. ಇದು ಪ್ರಾಣಘೋಷ ಅಂದ್ರು. ಹೌದಾ? ಗರುಡ ಪುರಾಣದಲ್ಲಿ ಹೇಳುತ್ತಾರೆ ಏನು, ನಿತ್ಯವೂ ಕೂಡ ಎರಡು ಹೆಬ್ಬೆಟ್ಟುಗಳನ್ನ ಕಿವಿಯಲ್ಲಿ ಮುಚ್ಚಿ ದಿನಾಗೂ ಶಬ್ದ ಕೇಳಿ. ಕೇಳಿಸ್ತಾ ಇದೆಯಾ? ಅಡ್ಡಿ ಇಲ್ಲ. ಯಾವತ್ತಿನ ದಿವಸ ಒಂದು ಸಲ ಅಲ್ಲ, ಹತ್ತು ಸಲ ಬೆರಳಿಟ್ಟರು ಒಳಗಿನ ಶಬ್ದ ಕೇಳಿಸಿಲ್ಲವಾ? ಪ್ರಾಣಘೋಷಸ್ಯ ಚ ಅಶ್ರುತಿಂ, ಒಂದು ವರ್ಷದೊಳಗೆ ನಾವು ಕೃಷ್ಣಾರ್ಪಣ ಅಂತರ್ಥ. ಪ್ರಾಣದೇವರು ಸಿಗ್ನಲ್ ಕೊಡ್ತಾ ಇದ್ದಾರೆ, ನಾನು ಮಾಡುವ ಘೋಷ ನಿನಗೆ ಕೇಳದೆ ಮಾಡಿದ್ದೇನೆ, ನಿನಗೆ ಸಿಗ್ನಲ್ ಕೊಡ್ತಾ ಇದ್ದೇನೆ, ಮಿಕ್ಕ ಕೆಲಸಗಳೆಲ್ಲ ಬಿಟ್ಟು ದೇವರ ಕೆಲಸಗಳೇ ಬೇಗ ಮಾಡುತ್ತಾ ಬಾ ಅಂಬ ಅಲರ್ಟ್ ಕೊಡುತ್ತಾರಲ್ಲಿ. ಹಾಗಾದರೆ ಈ ಯಜ್ಞದಲ್ಲಿ ಹೋತೃ ಯಾರು? ಅಗ್ನಿ. ಉದ್ಗಾತೃ ಮುಖ್ಯ ಪ್ರಾಣದೇವರು. ಅಗ್ನಿರ್ಹೋತ ಪ್ರಾಣ ಉದ್ಗಾತ. ಇನ್ನ ಯಜ್ಞದಲ್ಲಿ ಇನ್ನೊಬ್ಬರಿದ್ದಾರೆ, ಯಾರು ಅಂದರೆ ಅಧ್ವರ್ಯು ಅಂತ ಬರುತ್ತಾರೆ. ಅಧ್ವರ್ಯು ಅಂದರೆ ಅವರು ಕೂತಿರಲ್ಲ, ತಿರುಗಾಡ್ತಾ ಇರ್ತಾರೆ. ತಿರುಗಾಡುತ್ತಾ ಯಾರ್ಯಾರು ಏನೇನು ಬೇಕೋ ಎಲ್ಲವನ್ನ ತೆಕ್ಕೊಡ್ತಾ ಇರ್ತಾರೆ. ಯಜ್ಞ ಭಾಗಗಳನ್ನ ಅನ್ನ ಎಲ್ಲವನ್ನ ತೆಗೆದುಕೊಡ್ತಾ ಇರ್ತಾರೆ, ಅವ್ರನ್ನ ಅಧ್ವರ್ಯು ಅಂತಾರೆ. ಹಾಗಾದರೆ ನಮ್ಮ ಜೀವನ ಯಜ್ಞದಲ್ಲಿ ಅಧ್ವರ್ಯು ಯಾರು ಅಂದರೆ ಚಕ್ಷುರಧ್ವರ್ಯು. ಚಕ್ಷುರಭಿಮಾನಿ ಸೂರ್ಯದೇವರು ಅಧ್ವರ್ಯು ಆಗಿದ್ದಾರೆ. ಅಲ್ಲ, ಇನ್ನೊಬ್ಬರಿದ್ದಾರೆ ಅಧ್ವರ್ಯು ಆದ ಮೇಲೆ ಹೋಮ ಹಾಕೋರು, ಗಾನ ಮಾಡೋರು, ತಂದುಕೊಡೋರು, ಇದಲ್ಲದೆ ತಪ್ಪು ನಡೆದರೆ ಹೇಳೋರು ಒಬ್ಬರು ಬೇರೆ. ಯಜ್ಞದಲ್ಲಿ ತಪ್ಪು ನಡೆದರೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಚೆ ಈಚೆ ಆಗ್ತಾ ಇರುತ್ತೆ, ಅದನ್ನು ಮಾತ್ರ ತಿದ್ದಿ ಹೇಳುವವರು ಒಬ್ಬರು ಬೇಕು. ಅವರನ್ನ ಬ್ರಹ್ಮ ಅಂತ ಕರೀತಾರೆ, ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮಸ್ಥಾನೀಯರಾಗಿರತಕ್ಕಂಥವರು ನಮ್ಮ ಶರೀರದಲ್ಲಿ ಯಾರು ಅಂದರೆ ಮನೋಬ್ರಹ್ಮ. ಮನೋಭಿಮಾನಿಗಳಾದ ರುದ್ರದೇವರೇ ಇಲ್ಲಿ ವಿಶೇಷವಾಗಿ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಾರೆ. ಹೌದಾ, ಬಹಳ ಚೆನ್ನಾಗಿದೆ. ಇಲ್ಲಿ ಆಹುತಿ ಕೊಟ್ಟರು, ಏನೇನು ಕೊಟ್ಟರು ಗೊತ್ತಿಲ್ಲ, ತುಪ್ಪ, ತುಪ್ಪ ಮಾತ್ರ ಅದಲ್ಲ, ಆಜ್ಞೆ ಮಾತ್ರ ಕೊಟ್ಟಿದ್ದರು. ಬೃಹತಿ ಶಾಸ್ತ್ರಕ್ಕೆ ಸಾಮಾನ್ಯ ಆಜ್ಞೆ ಇಟ್ಟುಕೊಂಡದ್ದು. ಹೌದಾ, ಸರಿ. ಇದಕ್ಕಂದ್ರೂ ಮನೋಬ್ರಹ್ಮ ಶ್ರೋತ್ರಮಗ್ನಿ ದ್ಯಾವಧ್ರಿಯತೆ ಸಾ ದೀಕ್ಷಾ. ಏನು, ನಾವು ಬದುಕಿರೋ ಅಷ್ಟು ಕಾಲ ಇದೆಲ್ಲ ಭಗವಂತನಿಗರ್ಪಣ ಅಂತ ಮಾಡುತ್ತೀವಲ್ಲ, ಅದೇ ದೀಕ್ಷಾ ಅಂದರು. ಯಜ್ಞದಲ್ಲಿ ದೀಕ್ಷಾ ಇದೆ, ನಮ್ಮಲ್ಲೂ ದೀಕ್ಷಾ ಇದೆ. ಇನ್ನ ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನಂ. ಈ ಯಜ್ಞದಲ್ಲಿ, ನಮ್ಮ ಶರೀರದ ಯಜ್ಞದಲ್ಲಿ ಏನು ತಿನ್ನೋದು ವಿಶೇಷವಾಗಿ ಕುಡಿತೀವಲ್ಲ, ಇದೇ ಸೋಮಪಾನ. ಯದ್ರಮತೆ ತದುಪಸದ. ಏನು ಸಂತೋಷ ಪಡ್ತಾನೆ ಅದೇ ಉಪಸತ್ತುಗಳು ಅಂತ ಯಜ್ಞ ಭಾಗಗಳು. ಇನ್ನ ನೋಡಿ ಚೆನ್ನಾಗಿದೆ. ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸ ಪ್ರವರ್ಗ್ಯ. ನಾವೇನು ತಿರುಗಾಡ್ತೀವಿ, ಕೂಡ್ತೀವಿ, ಏಳತ್ತೀವಿ, ಮಲಗ್ತೀವಿ, ಇವೆಲ್ಲವೂ ಕೂಡ ಪ್ರವರ್ಗಗಳು ಅಂತ ದೇವರು ಸುಮ್ಮನೆ ಕೇಳಿ ಬಿಡೋದಲ್ರಿಪ್ಪ ನಾನು ಹೇಳ್ತಾ ಇರೋದು. ಇದೆಲ್ಲ ಕೇಳಿ ಲಿಸ್ಟ್ ಮಾಡಿಕೊಂಡು ನೆನಪಿಟ್ಟುಕೊಂಡು ನಿತ್ಯ ಚಿಂತನೆ ಮಾಡಿ ಅರ್ಪಣೆ ಮಾಡಬೇಕು, ಅದು ಸಾಧನ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ. ಸಪ್ರವರ್ಗ ಅಲ್ಲಿ ಹೇಳ್ತಾರೆ. ಯನ್ ಮುಖಂ ತದಾಹವನೀಯ. ಮುಖವೇ ಆಹವನೀಯ ಅಗ್ನಿ ಅಂತ ಆಧ್ಯಾತ್ಮಿಕ ಅಗ್ನಿ ಕ್ರಮವನ್ನ ಹೇಳ್ತಾ ಬರ್ತಾರೆ. ಇನ್ನ ಹೇಳ್ತಾರೆ ಯದಶ್ಯ ವಿಜ್ಞಾನಂ ತಜ್ಜುಹೋತಿ. ಇಲ್ಲಿ ನಿಜವಾದ ಆಹುತಿ ಯಾವುದು ಅಂದರೆ ನಾವು ತಿಂದದ್ದು ಕೊಡದದ್ದೆಲ್ಲ ಆಹುತಿಯೇ. ಆದರೆ ವಿಜ್ಞಾನಂ ತಜ್ಜುಹೋತಿ, ವಿಜ್ಞಾನವೇ ಇಲ್ಲಿ ನಿಜವಾದ ಆಹುತಿ ಅಂದರು. ಜ್ಞಾನ ಅಂತ ಒಂದು ಶಬ್ದವಿದೆ, ವಿಜ್ಞಾನ ಅಂತಲೂ ಒಂದು ಶಬ್ದವಿದೆ. ಇಲ್ಲಿ ಸ್ವಲ್ಪ ಟೈಮ್ ಬೇಗ ಹೋಗುತ್ತಾ ಅಂತ ಕಾಣ ಆಯಿತು. ವಿಜ್ಞಾನ ಅದಕ್ಕಂದ್ರೂ ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಅದಕ್ಕೆ ದೇವರ ಕುರಿತಾದ ಸಾಮಾನ್ಯ ಪರಿಚಯ ಜ್ಞಾನ, ಬಿಂಬನ ಎಚ್ಚರ ವಿಜ್ಞಾನ. ಬಿಂಬನ ಎಚ್ಚರ ವಿಜ್ಞಾನ ಏನು, ನಿತ್ಯವೂ ಕೂಡ ನಾವು ಬಿಂಬನ ಎಚ್ಚರವನ್ನು ಪಡಿತಾ ಬರ್ತೇವೆ, ಅದನ್ನ ದೇವರಿಗೆ ಆಹುತಿಯಾಗಿ ಕೊಡುತ್ತಾ ಬರಬೇಕು. ಯದಶ್ಚ ವಿಜ್ಞಾನಂ ತಜ್ಜ್ಯೋತಿ. ಇನ್ನ ಸಮಿತ್ತುಗಳು ಹಾಕ್ಬೇಕಲ್ಲ ಅದಕ್ಕಂದ್ರು ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧಃ. ಏನು ಬೆಳಿಗ್ಗೆ ಸಂಜೆ ನಾವು ಊಟ ಮಾಡ್ತೀವಲ್ಲ ಆ ಎರಡೂ ಕೂಡ ದೇವರಿಗೆ ಸಮಿತ್ತು ಅಂತ ಅರ್ಪಣೆ ಮಾಡಬೇಕು. ಅಲ್ರಿ ಇವೆಲ್ಲ ವೇದದಲ್ಲಿದೆ, ವೇದದ ಭಾಗ ನಾನು ಹೇಳ್ತಾ ಇರೋದು, ನಮ್ಗ್ಯಾರು ಹೇಳಬೇಕು? ಅದಕ್ಕಂದ್ರು ಇವೆಲ್ಲವನ್ನ ಕಟ್ಟು ಕಟ್ಟಿ ಸುಳಾದಿಗಳಲ್ಲಿ ಅದ್ಭುತವಾಗಿ ನಮ್ಮ ವಿಜಯ ಪ್ರಭುಗಳು ಹೇಳಿದ್ದಾರೆ. ನೋಡೋ ನಾಥರಿಲ್ಲ. ಒಂದೊಂದು ಸುಳಾದಿಯನ್ನು ನೋಡುತ್ತಾ ಇದ್ರೆ ಅದ್ಭುತ ಪ್ರಪಂಚ ಹೊರಗೆ ಬರುತ್ತೆ. ನೋಡಿದಾಗ ನಾಚಿಕೆ ಆಗುತ್ತೆ, ತಲೆ ತಗ್ಗುವಂತಾಗುತ್ತೆ. ವಿಜಯರಾಯರು ಇಷ್ಟು ಕೊಟ್ಟು ಹೋದರೆ ಅದನ್ನು ಬಚ್ಚಿಟ್ಟುಕೊಂಡು ಒಳಗೆ ಸಾಧನೆ ಮಾಡುವ ಸೌಭಾಗ್ಯ ಇಲ್ಲದೆ ಹೋಯಿತಲ್ಲ ಎಂಬ ನಮ್ಮ ದಾರಿದ್ರ್ಯಕ್ಕೆ ದುಃಖ ಆಗಿಬಿಡುತ್ತೆ. ಸಿದ್ಧಾನ್ನಂ ಪರಿತ್ಯಜ್ಯ ಭಿಕ್ಷಾ ಮಠದ ದುರ್ಮತಿ ಅಂತ. ಸರಿ, ಒಟ್ಟಾರೆ ನಿತ್ಯ ನಾವು ತಿನ್ನೋದು ಬೆಳಿಗ್ಗೆ ಸಾಯಂಕಾಲ ತಿನ್ನೋದು ಸಮಿತ್ತು ಅಂತ ಅರ್ಪಣೆ ಮಾಡಬೇಕು. ಅಲ್ಲ ಆಚಾರ್ಯ, ಬೃಹತಿ ಸಹಸ್ರ ನಮ್ಮ ಜೀವನ ಯಜ್ಞ ಎರಡೂ ಒಂದೇ ಅಂತ ಹೇಳಿದ್ದೀರಿ. ಇಲ್ಲಿ ಕಲಶಗಳಿವೆ, ಕುಂಡವೇನೋ ಬಂತು, ಕಲಶಗಳು ಬೇಕಲ್ಲ ಅಂದ್ರು. ಅದಕ್ಕಂದ್ರು ಇಟ್ಟಿಗೆ ಎಷ್ಟು ಇಡ್ತೀರೋ ಅಷ್ಟೇ ಕಲಶ ಇಡಿ ಅಂದ್ರು. 72,000 ಕಲಶ ಇಡಿ, ಇಲ್ಲ 36,000 ಇಡಿ, ಇಲ್ಲ 3,600 ಇಡಿ, ಇಲ್ಲ 360 ಇಡಿ, ಇಲ್ಲ 36 ಇಡಿ, ಇಲ್ಲ 6 ಇಡಿ, ಇಲ್ಲ 1 ಇಡಿ. ಅದಕ್ಕೆ ಹೌದ್ರಿ, ಎಷ್ಟು ಒಂದು ತಂಬಿಗೆ ಎಷ್ಟು ಸ್ವಾಮಿ? 500 ಮಿನಿಮಮ್ ಸೈಜ್, ಮತ್ತೆ 36,000 ಅಂದ್ರೆ ಡಿಪಾಸಿಟ್ ಎಲ್ಲ ಅಲ್ಲಿಗೆ ಹೋಗ್ಬೇಕು. ಅದಕ್ಕಂದ್ರು ಅಚ್ಚಳಿಯದ 72,000 ಕಲಶಗಳು ನಮ್ಮ ಶರೀರದಲ್ಲಿ ಹೊಳೀತಾ ಇವೆ, ಬಂಗಾರದ ಕಲಶಗಳು ಹೊಳೀತಾ ಇವೆ. ಯಾವುದು ಅಂದ್ರೆ 72,000 ನಾಡಿಗಳು. ನೋಡಿ ಎಲ್ಲಿ ಇದನ್ನು ತಿಕ್ಕಬೇಕಾಗಿಲ್ಲ, ಕಿಲುಬು ಹಿಡಿಯೋದೇ ಇಲ್ಲ, ಹುಣಸೆ ಹಣ್ಣು ಬೇಕಾಗೇ ಇಲ್ಲ, ಚೆನ್ನಾಗಿದೆ ಬಂಗಾರದ ಕಲಶ. ಬರದ 5 ಬಂಗಾರದ ಕಲಶ. ಮತ್ತೆ ಈ ಕಲಶದಲ್ಲಿ ನೀರೆಲ್ಲಿಂದ ತುಂಬಬೇಕು ಅಂದರೆ ದೇವರ ಆಜ್ಞೆಯಿಂದ 108 ನದಿಗಳು ಈ ನಾಡಿಗಳಲ್ಲಿ ಹರಿಯುತ್ತಾ ಇವೆ ಆಲ್ವೇಸ್. ಈ ಕಲಶಕ್ಕೆ ಉದ್ವಾಸನೆ ಇಲ್ಲ, ಒಂದೇ ಸಲ ಈ ಯಜ್ಞ ಉದ್ವಾಸನ ಅಂದ್ರೆ ನಾವು ಕೃಷ್ಣಾರ್ಪಣ ಅಂದಾಗ ಮಾತ್ರ ಯಜ್ಞ ನಿಲ್ಲುತ್ತೆ. ಅಷ್ಟರ ಪರ್ಯಂತ ಸತತ ನಡೀತಾ ಇರುತ್ತೆ. ನಮಗೆ ಎಚ್ಚರ ಇರಲ್ಲ. ಒಳಗೆ ತತ್ವಾಭಿಮಾನಿಗಳು ಯಜ್ಞ ಮಾಡಿ ಮಾಡಿ ಪುಣ್ಯ ಪಡ್ಕೊಂಡು ಹೋಗ್ತಿರ್ತಾರೆ, ನಮಗಿರಲ್ಲ. ಅದನ್ನ ಒಳಗಿದ್ದವರು ಕೊಟ್ಟಿದ್ದಾರೆ. ವಿಜಯದಾಸರ ಆರಾಧನೆ ಅಂದ್ರೇನು? ಸೇರೋದು ಒಂದಿಷ್ಟು, ಪಂಚಾಮೃತ ಮಾಡೋದು, ಅದೊಂದು ಕೊಡಕ್ಕೆ ಕುತುಂಬ ಕುಡಿಯೋದು, ಅಥವಾ ಒಂದಿಷ್ಟು ಊಟ ಮಾಡೋದು, ಹೋಗೋದು ಅಲ್ಲ. ವಿಜಯದಾಸರು ಹೇಳಿದ್ದನ್ನ ಅನುಷ್ಠಾನಕ್ಕೆ ತರೋದೇ ನಿಜವಾದ ಆರಾಧನೆ. ಮಗ ಇದ್ದಾನೆ, ಅಪ್ಪನ ಮೇಲೆ ಬಹಳ ಪ್ರೀತಿ, ಬಹಳ ಪ್ರೀತಿ. ಎಲ್ಲರ ಮುಂದೆ ಅಪ್ಪನ ಹೊಗಳುತ್ತಾನೆ ಮಗ. ಅಯ್ಯೋ ಹೊಗಳಿದ್ದೆ ನಮ್ಮಪ್ಪ ಇಂಥವ, ನಮ್ಮಪ್ಪ ಇಂಥವ ಅಂತ. ಆದರೆ ಅಪ್ಪ ಹೇಳಿದ ಮಾತು ಒಂದು ಮಾಡಲ್ಲ. ನೋಡಿ, ಅಪ್ಪ ಹೇಳಿದ ಮಾತು ಒಂದು ಮಾಡಲ್ಲ, ಅಪ್ಪನ್ನ ಹೊಗಳುತ್ತಾನೆ, ಅಪ್ಪನ ಫೋಟೋ ಇಟ್ಕೊಂಡು ತಿರುಗ್ತಾನೆ, ಹೂವಿನ ಹಾರ ಹಾಕ್ತಾನೆ, ಬೇಕಾದ್ರೆ ಒಂದು ಕೊಡ ಪಂಚಾಮೃತ ಮಾಡ್ತಾನೆ ಅಪ್ಪನಿಗೆ. ಅಪ್ಪ ಹೇಳಿದ ಮಾತು ಮಾಡಲ್ಲ, ಇದು ನಾವು ಮಾಡ್ತಾ ಇರೋದು. ವಿಜಯರಾಯರು ಹೇಳಿದ್ದು ಮಾಡಲ್ಲ, ಅವರ ತಲೆ ಮೇಲೆ ಕೊಡನಿಗೆ ಕಾಲು ಹಾಕ್ತೀವಿ. ಅವರಂತಾರೆ, ನೀನು ಪಂಚಾಮೃತ ನನಗೆ ಹಾಕು, ನಾನು ಯಾವಾಗೂ ಪ್ರಾಣ ಬಿಟ್ಟಾಯಿತು, ಈಗ ತೇಜೋ ರೂಪದಿಂದ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದೇನೆ, ಇನ್ಯಾವಾಗ ನನಗೆ ಎಚ್ಚರ ಬರಬೇಕು, ನಾನು ಹೇಳಿದ್ದನ್ನ ಯಾವಾಗ ಅನುಷ್ಠಾನಕ್ಕಿಡ್ತೀಯ. ಹಾಗಾದ್ರೆ ನಿಜವಾದ ಆರಾಧನೆ ಏನಾಗುತ್ತೆ? ಸಂಕಲ್ಪ ಮಾಡೋಣ, ನೀವು ಹೇಳಿದ ಸುಳಾದಿಗಳಲ್ಲಿ ಪದಗಳಲ್ಲಿ ಒಂದಾದರೂ ವಿಷಯ ನಾನು ಇಡೀ ವರ್ಷ ಅನುಷ್ಠಾನಕ್ಕಿಟ್ಟು ಬರೋ ವರ್ಷ ಮತ್ತೂ ನಿಮ್ಮ ಹತ್ರ ಕೃಷ್ಣಾರ್ಪಣೆ ಬಿಡುತ್ತೇನೆ, ಅದು ನಿಜವಾದ ಆರಾಧನೆ. ಹೌದಾ? ಇಷ್ಟು ಚಿಂತನೆ ಮಾಡೋಣ ಇವತ್ತಿನಿಂದ. ಮಾಡ್ಬೋದಾ? ಏನು ಮಾಡೋಣ ಅಯ್ಯ? ನನ್ನ ಶರೀರದಲ್ಲಿ ನಿತ್ಯ ಬೃಹತಿ ಸಹಸ್ರ ಯಾಗ ನಡೀತಾ ಇದೆ, ಅಲ್ಲಿ ಪ್ರಧಾನ ಯಜ್ಞಪತಿಯಾಗಿ ನಿಂತ ಶ್ರೀಕರ ನಾರಾಯಣ ನನ್ನ ಬಿಂಬಮೂರ್ತಿ, ಆತನಿಗೆ ನಮಸ್ಕಾರ. ದೇವತೆಗಳು ನಿಂತಿದ್ದಾರೆ, ಇಲ್ಲಿ 72,000 ಕಲಶಗಳು ಇವೆ, ಅಲ್ಲಿರೋ ಜಲಾಭಿಮಾನಿ ದೇವತೆಗಳು, ಅಲ್ಲಿ ಇನ್ನ ಪೂರ್ತಿ ಮಾಡಿಲ್ಲ ನಾನು. ಆ ಕಲಶಗಳಲ್ಲಿ ದೇವತೆಗಳನ್ನು ಆವಾಹನೆ ಮಾಡಬೇಕಲ್ಲ. ಆವಾಹಯಾಮಿ, ಇಲ್ಲಿ ಆವಾಹಯಾಮಿ ಇಲ್ಲ, ದೇವರೇ ಅಪಾಯಿಂಟ್ ಮಾಡಿದ್ದಾರೆ. ಎಲ್ಲ ದೇವತೆಗಳು ನಿಂತಿರಬೇಕು ಅಂದ್ರು. 72,000 ನಾಡಿಗಳಲ್ಲಿ ಹಗಲಭಿಮಾನಿ ದೇವತೆಗಳು 36,000, ರಾತ್ರಭಿಮಾನಿ ದೇವತೆಗಳು 36 ಇದ್ದಾರ್ರಿ. ಸುಮ್ಮನೆ ಪ್ರವಚನ ಬಾರಿಸೋದಲ್ಲ, ನೀವು ಕೇಳೋದು ಅಲ್ಲ, ಡೈರೆಕ್ಟ್ ಆಗಿ ನಿಂತಿದ್ದಾರೆ, ನಾವು ಕೊಟ್ಟ ಆಹುತಿಗಳನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅವರೊಳಗೆ ಭಗವಂತ ನಿಂತಿದ್ದಾನೆ, ವಾಯುದೇವರು ನಿಂತಿದ್ದಾರೆ 72,000 ರೂಪಗಳಿಂದ, ಅಲ್ಲಿ ದೇವರು ನಿಂತಿದ್ದಾರೆ. ದೇವರು ಎಷ್ಟು ರೂಪಗಳಿಂದ? 72,000 ರೂಪಗಳಿಂದ ನಿಂತಿದ್ದಾರೆ. ಈ ದೇವರೇನೆ ಶ್ರೀಕರ ನಾರಾಯಣ, ನಮ್ಮ ಬಲಭಾಗದ 36,000 ನಾಡಿಗಳಲ್ಲಿ ಗಂಡು ರೂಪ ನಿಂತಿದ್ದಾನೆ, ಗರುಡ ವಾಹನನಾಗಿದ್ದಾನೆ. ಹಾಗೆ ಎಡಭಾಗದ ನಾಡಿಗಳಲ್ಲಿ, ನಾಡಿ ನಾಮಕ ಕಲಶಗಳಲ್ಲಿ ನಮ್ಮ ಸ್ವಾಮಿ 36,000 ಹೆಣ್ಣು ರೂಪಗಳಿಂದಿದ್ದಾನ್ರಿ ಮಹಾನುಭಾವ. ಆತ ಹೆಣ್ಣು ಹೇಗೆ ಚಿಂತನ? ಗರುಡ ವಾಹನ ಸ್ವಾಮಿ ಹೆಣ್ಣಿನ ಆಕಾರ, ಆತನ ತೊಡೆಯ ಮೇಲೆ ಇನ್ನೊಂದು ಹೆಣ್ಣು ಲಕ್ಷ್ಮಿ, ಅದ್ಭುತವಾದ ಮೂರ್ತಿ. ಗಂಡು ಹೆಣ್ಣು ರೂಪಗಳಿಂದ ಭಗವಂತ ನಮ್ಮ ಶರೀರದ ಆ ನಾಡಿಗಳೆಂಬ ಕಲಶಗಳಲ್ಲಿ ಸಹಜವಾಗಿ ನಿಂತು ಬಿಟ್ಟಿದ್ದಾನೆ. ಯಾಕೆ? ಇವರು ಆವಾಹನೆ ಮಾಡೋದೇ ಇಲ್ಲ ಅಂತ ಗೊತ್ತು ಇವರಿಗೆ. ನನ್ನ ಎಚ್ಚರವೇ ಇಲ್ಲ, ಆವಾಹನವೇ ಮಾಡಲ್ಲ, ನಾನೇ ನಿಲ್ಲುತ್ತೇನೆ. ಅವರು ನೋಡ್ಲಿ ಬಿಡ್ಲಿ, ನೋಡ್ಲಿ ಬಿಡ್ಲಿ, ನಾ ಮಾಡುತ್ತೇನೆ. ಅದಕ್ಕೆ ದಾಸರೇಶನ ಹೇಳ್ತಾರೆ, ಕನಸಿನಾದರೂ ತನ್ನ ಪಾದದ ನೆನವ ನೀಯದೆ ಸರ್ವರೊಳಗಿದ್ದ ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಈ ರೀತಿಯಾಗಿ ಸ್ವಾಮಿ ನಿಂತಿದ್ದಾನೆ 72,000 ನಾಡಿಗಳಲ್ಲಿ. ಈ ಸ್ವಾಮಿ ನಿಂತಿದ್ದಾನೆ ನೋಡಿ, ಬೃಹತಿ ಸಹಸ್ರ ಯಾಗ ನಡೀತಾ ಇದೆಯಾ? ಅದ್ಭುತವಾಗಿ ನಡೆಯುತ್ತಾ ಇದೆ. ಅದಕ್ಕೆ ಜ್ಞಾನಿಗಳು ನೋಡಿದರು, ಜಲ ಇಷ್ಟು ಜನ ಒಳಗಿದ್ದಾರೆ, ನಿನಗೆ ಉಪಕಾರ ಮಾಡುತ್ತಿದ್ದಾರೆ, ಅದಕ್ಕೆ ಜನ್ಮದಲ್ಲಿ ಒಮ್ಮೆ ಆದರೂ ಈ ಒಳಗಿದ್ದವರನ್ನ ಒಳಗೆ ಪೂಜೆ ಮಾಡಕ್ಕೆ ನಮಗಾಗಲ್ಲ. ಯಾಕೆ? ನಮಗೆ ಮಂಗಳಾರತಿ ಧೂಪಾರತಿ ಮಾಡ್ಕೊಂಡಂಗೆ ಆಗುತ್ತೆ ಅಲ್ವಾ, ಇಲ್ಲಿದ್ದವ್ರ ಪೂಜೆ ಆಗ ಹೇಗೆ ಮಾಡಬೇಕು? ಅದಕ್ಕೇನು ಮಾಡಬೇಕು? ಹೀಗೆ ಹೊರಗೆ ಕುಂಡ, ನಮ್ಮ ಶರೀರದ ಆಕಾರದಲ್ಲೇ ಕುಂಡ, ನಮ್ಮ ನಾಡಿಗಳಲ್ಲಿರುವ ದೇವತೆಗಳನ್ನ ಭಗವಂತನನ್ನಲ್ಲಿ ಆವಾಹನೆ ಮಾಡಿ 100 ವರ್ಷದ ಯಜ್ಞ ನೀವು ನಡೆಸ್ತಾ ಇದ್ದೀರಿ ಅಂತ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅವರಿಗೆ. ನೀವೇ ಕೊಟ್ಟ ಸಲಕರಣೆ, ನೀವೇ ಕೊಟ್ಟ ಪದಾರ್ಥ, ನೀವೇ ಕೊಟ್ಟ ಆಯುಷ್ಯ, ನೀವೇ ಕೊಟ್ಟ ಶರೀರ, ನೀವೇ ಕೊಟ್ಟ ಬುದ್ಧಿ, ನೀವೇ ಕೊಟ್ಟ ಪ್ರೇರಣೆ, ನಿಮ್ಮಿಂದಾಗಿ ನಾನು ನಿಮಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಮಾಡೋದೇ ನಿಜವಾದ ಬೃಹತಿ ಸಹಸ್ರ. ಬಿಂಬಮೂರ್ತಿಗೆ, ತತ್ವಾಭಿಮಾನಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅವರ ಉಪಕಾರಕ್ಕೆ ಇನ್ನೇನು ನಾನು ಮಾಡಲಾರೆ ಎಂಬುದು ಮನಗಂಡು ಮೌನವಾಗಿ ತಲೆಬಾಗಿ ಒಂದು ನಮಸ್ಕಾರ ಮಾತ್ರ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ ಯಾರು ಇರ್ತಾರೋ ಅವರ ಜನ್ಮ ಸಾರ್ಥಕ. ಹಾಗಾದರೆ ಬೃಹತಿ ಸಹಸ್ರ ಎಂಥ ಒಳ್ಳೆ ಸಂದರ್ಭ ಬಂದಿದೆ ನಿಮಗೆ ಗೊತ್ತಾ? ಎಲ್ಲರೂ ಸೇರಿದ್ದೀರಾ, ನಿಮ್ಮ ನಿಮ್ಮ ಪಾಲು ಹಾಕಿದ್ದೀರಾ, ಮಾಡಿ ಇಲ್ಲಿ ದೊಡ್ಡ ಯಜ್ಞ ಮಾಡಿದ್ದೀರಾ. ಆದರೆ ಒಂದು ಚಿಂತನಾ ಭಾಗ ಲೋಪ ಆದರೆ ಮಾಡಿ ಮಾಡಿಲ್ಲ ಅಂತಾಗುತ್ತೆ. ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ ಗೊತ್ತಾ? ನಿಮ್ಮ ನಿಮ್ಮ ಶರೀರದಲ್ಲಿ ಇಷ್ಟು ರೂಪಗಳಿಂದ ಭಗವಂತನಿಗೆ ದೇವತೆಗಳಿಗೆ ಹೊರಗೆ ಅವರನ್ನ ಕಲಶಗಳಲ್ಲಿ ಕರೆದು ಅಯ್ಯ ಇಷ್ಟು ಉಪಕಾರ ಮಾಡುತ್ತಾ ಇದ್ದೀರಾ, ನಿಮಗೆ ಕೃತಜ್ಞತ ಅಂತ ಆಹುತಿಯನ್ನ ಕೊಟ್ಟಿದ್ದೀರಾ, ಪೂರ್ಣಾಹುತಿಯನ್ನ ಕೊಟ್ಟಿದ್ದೀರಾ, ಇನ್ನೇನು ಬೇಕು? ಅವರಲ್ಲಿ ಈಗ ಕರೀತಾ ಇದ್ದಾರೆ ಪ್ರಾರ್ಥನೆಗೆ ಬನ್ನಿ ಅಂತ. ಏನು ಪ್ರಾರ್ಥನೆ? ನೀವು ಯಜ್ಞ ಮಾಡಿಸಿದ್ದೀರಾ, ಒಳಗೂ ನಿತ್ಯ ಯಜ್ಞ ಮಾಡುತ್ತಾ ಇದ್ದೀರಾ, ಹೊರಗೂ ಯಜ್ಞ ಮಾಡಿಸಿದ್ದೀರಾ, ಎಚ್ಚರ ಮಾತ್ರ ನನಗಿಲ್ಲ, ಎಚ್ಚರ ಒಂದು ಕೊಟ್ಟು ರಕ್ಷಣೆ ಮಾಡಿ, ಜ್ಞಾನ ಕೊಟ್ಟು ರಕ್ಷಣೆ ಮಾಡಿ. ಜ್ಞಾನ ಅನ್ನೋದು ವಿಜಯದಾಸರ ಮಾತು ಸುಂದರವಾಗಿ ಬರುತ್ತೆ. ಅನುಭವದ ಜ್ಞಾನ, ಅನುಭವದ ಭಕುತಿ, ಅನುಭವದ ವೀರಕುತಿ ದಯಪಾಲಿಸು ಹರಿಯೇ ಅಂದ್ರು. ಜ್ಞಾನವಿದೆ, ಮನಸ್ಸಿನಲ್ಲಿ ಒಬ್ಬನೇ ಕೂತಾಗ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಅನುಸಂಧಾನಕ್ಕೆ ಬರ್ತಾ ಇಲ್ಲ. ಉಪನ್ಯಾಸ ಕಾಲಕ್ಕೆ ನನಗೆ ನೆನಪಾಗುತ್ತೆ, ಪ್ರವಚನ ಕೂತಾಗ ನಿಮಗೂ ನೆನಪಾಗುತ್ತೆ. ಒಬ್ಬರೇ ಕೂತಾಗ ಏನೂ ಇಲ್ಲ, ಟಿವಿ ಒಂದೇ ನೆನಪಾಗುತ್ತೆ. ಮತ್ತೆ ಅದನ್ನ ಜ್ಞಾನ ಅಂತ ಕರಿಯಲ್ಲ ಅಂದ್ರು. ಒಬ್ಬರೇ ಇದ್ದಾಗ ನಮಗೆ ಯಾವುದು ನೆನಪಿಗೆ ಸದಾ ಬರುತ್ತೋ ಅದನ್ನ ಜ್ಞಾನ ಅಂದ್ರು. ಅಂಥ ಜ್ಞಾನವನ್ನ ವಿಜಯಪ್ರಭುಗಳ ಮೂಲಕ ಶ್ರೀಕರ ನಾರಾಯಣ ಮೂರ್ತಿಯನ್ನು ಚಿಂತನೆ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಮುಂದಕ್ಕೆ ಹೋಗೋಣ. ಒಳ್ಳೆ ಅಧ್ವರ್ಯುಗಳಾಗಿ ನಮ್ಮ ಶ್ಯಾಮಾಚಾರ್ಯ ನಿಂತಿದ್ದಾರೆ. ಹೌದು, ಇಲ್ಲಿ ಹೋತೃಗಳಾಗಿ ನಮ್ಮ ಆಚಾರ್ಯ ಸ್ವಲ್ಪ ಮುಂದಕ್ಕೆ ಬರಬೇಕು. ಶ್ರೀನಿವಾಸ ಆಚಾರ್ಯ ಬನ್ನಿ ಬನ್ನಿ ಬನ್ನಿ. ಅಲ್ಲ, ವಸ್ತು ನಿಮ್ಮ ಹತ್ರ ಇದೆ, ಬೆಲೆ ಗೊತ್ತಿಲ್ಲ ನಿಮಗೆ, ಪರಿಚಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಋಗ್ವೇದ ಸಂಹಿತ ಇಡೀ ಪೂರ್ಣ ಅಧ್ಯಯನ ಮಾಡಿ ಚೆನ್ನಾಗಿ ಮಂತ್ರದ ಅರ್ಥ ತಿಳಿದು ಶ್ರದ್ಧೆಯಿಂದ ಮಾಡಿಸುವ ಪುರೋಹಿತರು ಬೇಕು ಅಂತ ನಮ್ಮ ಶ್ರೀನಿವಾಸಾಚಾರ್ಯ ಸೇರಿದ್ದಾರೆ. ಇನ್ನು ನಮ್ಮ ಶ್ಯಾಮಾಚಾರ್ಯ ಕುರಿತು ನಾವು ಒಂದು ಮಾತು ಹೇಳಬೇಕು. ಮಠಗಳು ಪ್ರವಚನ ಮಾಡಿಸ್ಬೋದು, ಸಂಘಗಳು ಸಮಿತಿಗಳು ಮಾಡಿಸ್ಬೋದು. ಒಬ್ಬ ವೈದಿಕ ಬ್ರಾಹ್ಮಣ ತನಗೆ ಬಂದ ದುಡ್ಡಲ್ಲಿ ವಿಶೇಷವಾಗಿರತಕ್ಕಂಥ ಪ್ರವಚನಗಳನ್ನು ಮನೆಯಲ್ಲಿ ಸದಾ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಹೊರಗೆ ತರಲಿಕ್ಕೆ ಎಷ್ಟು ಶ್ರಮ ಪಡ್ತಾರೆ. ಈ ರೀತಿಯಾಗಿರತಕ್ಕಂಥ ಒಳ್ಳೆ 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 ವ್ಯಕ್ತಿಗಳು ಅವರು ಸುತ್ತು ಎಲ್ಲರೂ ಸೇರಿದ್ದಾರೆ. ನಮ್ಮ ರವೀಂದ್ರ ಅವರು ತುಂಬ, ನಮ್ಮ ಯಾರು ಸುಧೀಂದ್ರ ಅಂತ ಎನ್ ಆರ್ ಕಾಲನಿಯ ರಾಯಮಠದಲ್ಲಿ ರಾಯರ ಸೇವಾ ಮಾಡಿ ಈಗ ಸದ್ಯಕ್ಕೆ ನಿವೃತ್ತ ಜೀವನಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ಸರಿ, ಆದರೆ ಒಳ್ಳೆ ಹುರುಪಿರತಕ್ಕಂಥ ಒಳ್ಳೆ ಟೀಮ್ ಇದೆ, ನಿಮಗೆ ಒಳ್ಳೆ ಟೀಮ್ ಸಿಕ್ಕಿದೆ, ಅದಕ್ಕೆ ಸಹಕಾರ ಕೊಡತಕ್ಕಂಥ ನೀವೆಲ್ಲರೂ ಸೇರಿದ್ದೀರಾ. ನಿಮಗೂ ಅವರಿಗೂ ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿರತಕ್ಕಂಥ ಅನುಷ್ಠಾನಕ್ಕಿಡುವ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡಲಿ, ನಿಮ್ಮನ್ನು ರಕ್ಷಣೆ ಮಾಡಲಿ, ನಮ್ಮನ್ನು ರಕ್ಷಣೆ ಮಾಡಲಿ. ಇಂಥ ಕಾರ್ಯಕ್ರಮ ಮನೆಯಲ್ಲಿ ಮಾಡಿದರೆ ಒಳ್ಳೆ ಫಲ, ಅದೇ ದೇವಸ್ಥಾನದಲ್ಲಿ ಮಾಡಿದರೆ ತುಂಬ ಫಲ, ನದಿ ತೀರದಲ್ಲಿ ಮಾಡಿದರೆ ಇನ್ನಷ್ಟು ಫಲ, ಸಮುದ್ರ ತೀರದಲ್ಲಿ ಇನ್ನಷ್ಟು ಫಲ, ಅಲ್ಲಿ ವಿಜಯರಾಯರತ್ರ ಮಾಡಿದರೆ ಎಲ್ಲ ಫಲ. ಹೌದಾ? ಯಾಕೆ? ಅಂಥ ಮಹಾನುಭಾವರವರು, ಅವರ ಸನ್ನಿಧಾನದಲ್ಲಿ ಮಾಡಬೇಕು ಅಂದ್ರೆ ಜಾಗ ಬೇಕಲ್ರಿ. ಇಷ್ಟು ಅನುಕೂಲ ಮಾಡಿಕೊಟ್ಟ ದಾಸರು, ಅವರ ಕುಟುಂಬದವರು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ವರ್ಷ ವರ್ಷ. ಅವರಿಗೂ ಪ್ರಾರ್ಥನೆ ನಮಸ್ಕಾರವನ್ನು ಸಲ್ಲಿಸಿ ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಅಲ್ಲಿ ವಿಶೇಷವಾಗಿರತಕ್ಕಂಥ ಆಚಾರ್ಯ ಪ್ರದಕ್ಷಿಣೆ, ನಮಸ್ಕಾರ ಮತ್ತು ತರ್ಪಣಾದಿಗಳು, ನಂತರ ತೀರ್ಥಪ್ರಸಾದ.